यदितं तव भक्तानाम् अस्माकं हरे हरे सदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिंदा पणित पेळुवे परम भगवद् भक्तरिदनादरदि केळुवुदु ಗುರುಗಳ ಕರುಣದಿಂದ ಗುರುಗಳ ಅನುಗ್ರಹದಿಂದ ಯಾವುದು ಏನು ಹೇಳಬೇಕಂದ್ರೂ ಅವರು ಕರುಣದಿಂದಲೇ ಆಗತ್ತೆ ಅಂತ ತಿಳ್ಕೊಂಡು ಶುರು ಮಾಡಬೇಕು. ಇದು ನಾವು ಪಂಚತನ್ಮಾತ್ರ ಸಂಧಿ ಅಂತ ಹೇಳಿ ಮಧುವಿದ್ಯೆ ಅಂತ ಬರ್ತಾ ಇದೆಲ್ಲ ಅಂತ ಹೇಳಿದ್ರೆ ಇಲ್ಲಿ ಮೂರನೇ ಪದ್ಯದಲ್ಲಿ ತುರಗಗ್ರೀವ ಅಂತ ಬಂದಿದೆ. ದಾಸರಲ್ಲಿ ತುರಗಗ್ರೀವ ಅಂತ ಹೇಳುವುದು ನಮ್ಮ ಒಳಗೆ ಇರುವಂತ ರೂಪವನ್ನ ತಗೊಂಡಿದ್ದಾರೆ. ಸೊ ಒಳಗೆ ಇರುವಂತ ಹೈಗ್ರೀವ ರೂಪ, ಇಷ್ಟು ತನಕ ನಮ್ಗೆ ಹೈಗ್ರೀವ ರೂಪ ಎಲ್ಲಿನೂ ಬಂದಿಲ್ಲ. ಅದು ಯಾವುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಮಧುವಿದ್ಯೆ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಇದನ್ನೇ ಚಾಂದೋಗ್ಯ ಉಪನಿಷತ್ತಲ್ಲೇನು ಬಂದಿದೆ. ಅನೇಕ ಕಡೆ ಭಾಗವತದಲ್ಲಿನೂ ನಾರಾಯಣ ವರ್ಮ ನಾರಾಯಣ ಕವಚ ಮುಂತಾದ ಹೆಸರಿನಿಂದ ಇದು ಬಂದಿದೆ. ಅದು ಆ ಒಂದು ಇದಲ್ಲಿ ಈ ಮಧುವಿದ್ಯೆ ಏನು ಅಂತ ನೋಡ್ತಾ ಬಂದಿದ್ದೀವಿ. ಮಧುವಿದ್ಯೆ ಅಂದ್ರೆ ಹದಿನಾಲ್ಕು ಸ್ಥಾನದಲ್ಲಿ ದೇವರನ್ನ ಇಟ್ಟುಕೊಳ್ಳೋದು. ಏನು ಅಂತ ಇಟ್ಟುಕೊಳ್ಳೋದು, ಎಲ್ಲಾ ಕಡೆನೂ ದೇವರಿದ್ದಾನೆ. ಇಲ್ಲಿರುವಂತ ದೇವರು ಏನು ಅಂದ್ರೆ ಮಧು ಅಂತ ಉಪಾಸನೆ. ಮಧು ಅಂದ್ರೆ ಆನಂದ. ನಮಗೆ ಯಾವ ಕಾರ್ಯ ಮಾಡುವಾಗ ಆನಂದ ಸಿಕ್ಕತ್ತ ಅಂದ್ರೆ ದೇವರ ಕಾರ್ಯ, ದೇವರ ಕಾರ್ಯ ಮುಖ್ಯವಾಗ ಮಾಡುವಾಗ ನಮ್ಗೆ ಆನಂದ ಸಿಕ್ಕತ್ತಲ್ಲ, ಆ ಆನಂದವನ್ನ ಕೊಡುವಂತ ರೂಪ. ಈ ಆನಂದ ಅಂಬೋದು ಯಾವತ್ತು ಇಟ್ಸ್ ನಾಟ್ ಒಬ್ಬರಲ್ಲೇ ಇರೋದಿಲ್ಲ, ಪರಸ್ಪರವಾಗ ಇಟ್ ಈಸ್ ಎ ಡಿಪೆಂಡೆಂಟ್ ಆನಂದ. ಯಾರೋ ಯಾರು ಒಬ್ಬರ ಉಪಕಾರದಿಂದ ನಮ್ಗೆ ಇಟ್ ಈಸ್ ಇಂಟರಾಕ್ಷನ್ ತರ. ದೇವತೆಗಳು ನಮಗೆ ಈ ಒಂದು ಭೂಮಿ ಆಕಾಶ ಇದೆಲ್ಲ ಇದು ಮೂಲಕವಾಗ ನಮಗೆ ಬೇಕಾದ ಸಾಮಗ್ರಿಯನ್ನ ಕೊಡ್ತಾರೆ. ಅದು ಮೂಲಕವಾಗ ನಾವು ದೇವರನ್ನ ಪೂಜೆ ಮಾಡಿ ಪರಸ್ಪರವಾಗ ಆ ಒಂದು ತೃಪ್ತಿ ಆನಂದ, ದೇವತೆಗಳಿಗೆ ಆನಂದ, ನಾವು ಸರಿಯಾದ ರೀತಿಯಿಂದ ಆ ವಸ್ತುಗಳನ್ನ ಬಳಸ್ತಾ ಇದ್ದೀವಿ ಎಂಬುದು. ಮತ್ತು ನಮಗೆ ಆನಂದ ದೇವರನ್ನ ಪೂಜೆ ಮಾಡಿ ಪೂಜೆ ಮಾಡ್ಲಕ್ಕೆ ಈ ದೇವತೆಗಳ ಅನುಗ್ರಹ ಆಗಿದಲ್ಲ ಅಂತ ಅವ್ರಿಗೆ ಒಂದು ಕೃತಜ್ಞತಾ ಪ್ರಾರ್ಥನೆ. ಇದು ಇದು ಪರಸ್ಪರವಾಗಿ ಬರುವಂತದ್ದು ಅಂತ ಬರುತ್ತೆ. ಮತ್ತು ಒಂದು ಕ್ವಶನ್ ಏನ್ ಬರುತ್ತೆ ಅಂದ್ರೆ ಮಧು ಹಯಗ್ರೀವ ಮಧುವಿದ್ಯೆ ಅಂತಾನೆ ಹೇಳ್ತಾರೆ. ಹಯಗ್ರೀವ ದೇವರನ್ನ ಮಾಮೂಲಾಗೆ ನಾವು ಪೂಜೆ ಮಾಡೋದು ಜ್ಞಾನ ಅಂದ್ರೆ ನಮ್ಗೆ ಬರುತ್ತೆ ಆದಿ ಕಾಲದಲ್ಲಿ ಸೃಷ್ಟಿ ಆದಿ ಕಾಲದಲ್ಲಿ ಚತುರ್ಮುಖನಿಗೆ ಹಯಗ್ರೀವ ರೂಪದಿಂದ ಅನೇಕ ಅನೇಕ ಅಂದ್ರೆ ಚತುರ್ಮುಖನಿಗೆ ಎಲ್ಲ ಗೊತ್ತಿದ್ರು, ವಿಶೇಷವಾಗಿ ಈ ಹಯಗ್ರೀವ ರೂಪದಿಂದ ಜ್ಞಾನ ಉಪದೇಶ ಆಯಿತು ಅಂತ ಬಂದಿದೆ. ಇವಾಗ ಇಷ್ಟು ತನಕ ನಾವು 14-10 ನೋಡಿದ್ವಿ, ಒಂದೊಂದು ಕಡೆನೂ ಆನಂದ ಆನಂದ ಆನಂದನ ಇಟ್ಕೊಂಡಿದ್ದೀವಿ. ಸೊ ಹೈಗ್ರೀವ ಎಂಬುದು ಜ್ಞಾನಕ್ಕ ಆನಂದಕ್ಕ ಅಂತ ಹೇಳುವಾಗ ಆ ಒಂದು ಶಬ್ದವನ್ನ ಆಚಾರ್ಯರೇ ಬಿಡಿಸಿದ್ದಾರೆ. ಇದು ಚಾಂದೋಗ್ಯದಲ್ಲಿ ಬಿಡಿಸಿದ್ದಾರೆ, ಚಾಂದೋಗ್ಯದಲ್ಲಿ ಬರುವಂತಹ ಮಧುವಿದ್ಯೆಯಲ್ಲಿ ಬಿಡಿಸಿದ್ದಾರೆ. ಅಲ್ಲಿ ಇರೋದು ಒಂದು ಆಸ್ಪೆಕ್ಟ್ ಮಾತ್ರ ಅಲ್ಲಿ ಹೇಳಿದ್ದಾರೆ, ಅಲ್ಲಿ ಚಾಂದೋಗ್ಯದಲ್ಲಿ ಬಂದದ್ದು. ಇದು ಹೇಗೆ ಬಿಡಿಸ್ತಾರಂದ್ರ ಮದ ಅಂತ ತಕೊಂಡಿದ್ದಾರೆ. ಮದ ಪ್ಲಸ್ ಇದು ಮಧು ಎಂಬುದನ್ನ ಸ್ಪ್ಲಿಟ್ ಮಾಡಿ ಮದ ಪ್ಲಸ್ ಧಿ, ಮದ ಪ್ಲಸ್ ಧಿ ಮಧು ಅಂತ ಮಾಡಿದ್ದಾರೆ, ಮಧು ಅಂತ ಮಾಡಿದ್ದಾರೆ. ಇದು ಏನು ವಿಚಿತ್ರವಾಗಿದಲ್ಲ ಅಂದ್ರೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಮದ ಎಂಬುದನ್ನ ತಿರ್ಗಾ ಫಸ್ಟ್ ಮದ ಪ್ಲಸ್ ಧಿ ಹಾಕೊಂಡಿದ್ದಾರೆ, ಆಮೇಲೆ ನೆಕ್ಸ್ಟ್ ಅದು ಸೇರೋದಿಲ್ಲ, ಸರಿ ಬರೋದಿಲ್ಲ ಅದು. ಬಟ್ ನೆಕ್ಸ್ಟ್ ಏನ್ ಮಾಡ್ತಾರೆ, ಮದ ಎಂಬುದನ್ನ ಫಸ್ಟ್ ಒಂದನ್ನ ತಕೊಂಡ ಮದ ಎಂಬುದನ್ನ ತಕೊಂಡು ಅದನ್ನ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಮ ಸ ದ ಇಲ್ಲ, ಮೂರನೇದಲ್ಲ, ಫಸ್ಟ್ ಒನ್ ಮ ಸ ಅಂತ ಹೇಳ್ತಾ ಇದ್ದಾರೆ, ಮತ ಅಂತ ಮಾಡ್ಕೊಂಡಿದ್ದಾರೆ. ಇದು ಏನು ಮತನ, ಮದ ಹೇಗೆ ಮತ ಆಯ್ತು ಅಂದ್ರೆ ಅದಕ್ಕೆ ತಿರುಗಾನು ಸ್ಪ್ಲಿಟ್ ಮಾಡಿ ಒಂದು ಅಕ್ಷರದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಮ ಪ್ಲಸ್ ಸ ಅಂತ ಹೇಳ್ತಾ ಇದ್ದಾರೆ. ಮ ಅಂದ್ರೆ ಜ್ಞಾನ ಅಂತಾನೆ ಅರ್ಥ, ಮ ಅಂದ್ರೆ ಜ್ಞಾನ. ಯಾವ ಜ್ಞಾನ ಅಂದ್ರೆ ಯಥಾರ್ಥವಾದ ವೇದದಲ್ಲಿ ಇರುವಂತ ಜ್ಞಾನ, ಅಂದ್ರೆ ಭಗವಂತನ ವಿಷಯವಾದ ಜ್ಞಾನ ಅದು. ಆ ಜ್ಞಾನ ಸ ಅಂದ್ರೆ ಮ ಅಂದ್ರೆ ಜ್ಞಾನ ಆಯ್ತು. ಸ ಅಂದ್ರೆ ತತ ಅಂದ್ರೆ ವ್ಯಾಪ್ತ ಅಂತ, ಅಂದ್ರೆ ಏನರ್ಥ, ಮ ಜ್ಞಾನದಿಂದ ವ್ಯಾಪ್ತನಾಗಿದ್ದಾನೆ, ಜ್ಞಾನದಿಂದ ವ್ಯಾಪ್ತವಾದ ವಸ್ತು ಅಂತ ಬರುತ್ತೆ. ಜ್ಞಾನದಿಂದ ವ್ಯಾಪ್ತನಾದವನು, ಮತ ಅಂಬುದು ವ್ಯಾಪ್ತನಾದವನು ಅಂತ ಬರುತ್ತೆ. ಅಂದ್ರೆ ಈ ಶಬ್ದ ನೋಡಿದ ಜ್ಞಾನದಿಂದ ವ್ಯಾಪ್ತರಾದವರು ಅಂದ್ರೆ ಎಲ್ಲಾ ದೇವತೆಗಳು ಎಲ್ರೂ ಈ ಬ್ರಹ್ಮಾಂಡದಲ್ಲಿ ಆ ಒಂದು ಪ್ರಕಾಶ ರೂಪದಿಂದ ಎಲ್ರೂ ವ್ಯಾಪ್ತವಾಗಿದ್ದಾರೆ. ಇವನ್ ನಾವು ನಮ್ಮ ದೇಹದಲ್ಲಿ ವ್ಯಾಪ್ತವಾಗಿದ್ದೇವೆ. ಒಂದು ಅಪ್ರೋಕ್ಷ ಜ್ಞಾನ ಇದ್ರೆ ಅವರ ಲೇಖದಲ್ಲಿ ಅವರು ವ್ಯಾಪ್ತವಾಗಿದ್ದಾರೆ. ವ್ಯಾಪ್ತ ಅಂಬುದು ಸೀಮಿತವಾಗಿ ಬಂದ್ಬಿಡುತ್ತೆ. ಸೊ ಎಲ್ಲರೂ ವ್ಯಾಪ್ತವಾಗಿದ್ದಾರಂದ್ರೆ ಆರಾಜ್ ಹೇಳ್ತಾರೆ, ಇವನ ವ್ಯಾಪ್ತಿ ಭಗವಂತ, ಭಗವಂತನ ಜ್ಞಾನ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಇವನ ವ್ಯಾಪ್ತಿ ಹರಡುವಿಕೆ ಹೇಗಿದೆ ಅಂದ್ರೆ ವಿಲಕ್ಷಣವಾಗಿದೆ, ಅತಿಶಯವಾಗಿದೆ ಮತ್ತು ಸ್ವತಂತ್ರವಾಗಿದೆ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿದೆ. ಮತ ಅಂಬೋದು ಎಲ್ಲರಿಗೆ ಇದ್ರೂ ಜ್ಞಾನದಿಂದ ಹರಡುವಿಕೆ ಹರಡಿದ್ದಾರೆ ಅಂತ ಹೇಳುವುದು ಎಲ್ಲರಿಗೇನು ಇದೆ. ನಮ್ಮ ಜ್ಞಾನನು ತಗೊಳ್ಳಿ, ಒಂದು 5 ವರ್ಷಕ್ಕೆ ಇವಾಗೇನೋ ಸ್ವಲ್ಪ ಜ್ಞಾನ ಅದು ಜಾಸ್ತಿ ಆಗ್ತಾನೆ, ಒಂದು ತತ ವ್ಯಾಪ್ತ ಆಗ್ತಾ ಇರುದಲ್ಲ, ಒಂದೊಂದು ಸ್ಟೇಜ್ ಅಲ್ಲಿ ನಮ್ಮ ನಮ್ಮ ಜ್ಞಾನನು ವ್ಯಾಪ್ತ ಆಗ್ತಾ ಇರುತ್ತಲ್ಲ. ಸೊ ಅದಕ್ಕಿಂತ ಮಿಗಿಲಾದವನು ಅಂತ ಹೇಳಕ್ಕೆ ಆಚಾರ್ಯರು ಯಾವಾಗ್ಲೂ ಏನ್ ಹೇಳ್ತಾರೆ, ಸಂಸ್ಕೃತದಲ್ಲಿ ತೃತೀಯ ಅತಿಶಯ ಅಂತ ಹೇಳ್ತಾರೆ. ಅಂದ್ರೆ ಮೂರನೇ ಅಕ್ಷರವನ್ನ ಯಾವಾಗ ಬಳಸ್ತಾರೋ ಅದು ಬಂದು ಅತಿಶಯವಾಗಿರುವಂತ ವಿಲಕ್ಷಣವಾಗಿರುವಂತ ಸುಪ್ರೀಂ ಎಂಬ ಅರ್ಥ ಬರುತ್ತೆ. ಸೊ ಮ ತ ಎಂಬುದು ತಕೊಂಡ್ರೆ ಸವಿಂದ ಮೂರನೇ ಅಕ್ಷರ ಸ ತ ತ ಥ ದ ಬರುತ್ತೆ ನೋಡಿ. ಸೊ ಅದಕ್ಕೆ ಮೂರನೇ ಅಕ್ಷರ ಹಾಕೊಂಡಿದ್ದೀವಿ. ಸೊ ಮತ ಅಂಬೋದೇ ಅದು ಅತಿಶಯವನ್ನ ಭಗವಂತನ ತಿಳಿಸುವಂತ ಉದ್ದೇಶದಿಂದ ಮದ ಆಯ್ತು ಅಂತ. ಮತ ಅಂಬುದು ಮದ ಆಯ್ತು. ಸೊ ಮದ ಆ ವರ್ಡ್ ಬಂತು ಅಂತ ಮದಕ್ಕೆ ಇವಾಗ ಮತ ಅಂಬೋದೇ ಮದ ಆಯ್ತು ಅಂದ್ರೆ ಅತಿಶಯವಾದ ಸ್ವತಂತ್ರವಾದ ವಿಶೇಷ ಜ್ಞಾನದಿಂದ ಎಲ್ಲಾ ಕಡೆನು ತುಂಬಿರುವನು ಅಂತ ಬರುತ್ತೆ. ಜ್ಞಾನದಿಂದ ತುಂಬಿದ್ದಾನೆ ಅಂದ್ರೆ ಜ್ಞಾನದಿಂದ ಒಂದು ವಸ್ತು ತುಂಬಿದ ಅಂದ್ರೆ ಅದೇ ಆಚಾರ್ಯ ಹೇಳ್ತಾರ, ಯಾವುದು ಜ್ಞಾನದಿಂದ ತುಂಬಿರೋ ಅಲ್ಲಿ ಆನಂದ ಇರತ್ತಂತ. ಅಂದ್ರೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ನೂ ಆಗತ್ತೆ. ಜ್ಞಾನ ಎಷ್ಟು ಎಷ್ಟು ಜಾಸ್ತಿ ಆಗತ್ತೋ ಅಲ್ಲಿ ಆನಂದವೂ ಜಾಸ್ತಿ ಆಗುತ್ತೆ. ಇದು ಹೇಗೆ, ಯಾಕಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತೀವಿ, ಇಲ್ಲಿ ಅದಕ್ಕೆ ಉಲ್ಟಾವಾಗಿ ಹೇಳ್ತಾ ಇದ್ದೀವಲ್ಲ ಅಂದ್ರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳೋದು ಅದು ಸೈನ್ಸ್ ಈ ಸೀಮಿತವಾದ ಪ್ರಪಂಚದಲ್ಲಿ ಇಟ್ ಮೇ ಅಪ್ಲೈ. ಬಟ್ ಭಗವಂತನ ಜ್ಞಾನ ಬಂದಾಗೆ, ಒಂದು ಧಾರಕನ ಜ್ಞಾನ ಅಂಬೋದು ಬಂದಾಗ ಏನಾಗತ್ತಂದ್ರೆ, ನಮ್ಮನ್ನೇ ತಕೊಳ್ಳಿ, ಒಂದು ಚಿಕ್ಕ ವಿಷಯ, ಒಂದು ನಾವು ಒಂದು ವಿಷಯವನ್ನ ಕಲಿತಾ ಇದ್ದೀವಿ, ಆ ವಿಷಯ ಕಲಿಯೋದು ಅಂಬೋದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಿವಿಯಿಂದ ಕೇಳ್ತೀವಿ, ಅದನ್ನ ಸ್ವಲ್ಪ ಮೆಮರೈಸ್ ಮಾಡ್ತೀವಿ, ತಿರುಗಾ ಹೇಳ್ತೀವಿ, ಆ ಮೆಮರಿ ಸೆಟ್ ಬೆಳೆಯುತ್ತಾ ಬರುತ್ತೆ. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಮ್ಮಲ್ಲಿ ಏನಾಗತ್ತಂದ್ರೆ ಆ ಒಂದು ಅಭ್ಯಾಸದಿಂದ ಜ್ಞಾನ ಹೊಳೆಯತ್ತೆ. ಜ್ಞಾನ ಹೊಳೆಯಬೇಕು. ಜ್ಞಾನ ಅಂಬೋದು ಒಬ್ಬರು ಇನ್ನೊಬ್ಬರಿಗೆ ಕೊಡುವಂತ ವಸ್ತು ಅಲ್ಲ, ಆ ಒಂದು ಟೂಲ್ ಅನ್ನ ಕೊಡಬಹುದು. ಜ್ಞಾನ ಗಳಿಸುವಂತ ಈ ಟೂಲ್ಸ್ ಅನ್ನ ಕೊಡಬಹುದು. ಒಂದು ಗುರು ಶಿಷ್ಯನಿಗೆ ಅನುಗ್ರಹ ಮಾಡಿ ಆ ಟೂಲ್, ಆ ಮೆಥಡಾಲಜಿ, ಅದು ಹೇಗೆ ಜ್ಞಾನವನ್ನ ಗಳಿಸಬೇಕು ಎಂಬೋ ಮಾರ್ಗವನ್ನ ತೋರಿಸಬಹುದು. ಬಟ್ ಜ್ಞಾನ ಅಂಬೋದು ಆ ಸ್ವ ಇಂದ್ರಿಯ ಜನಕ ಅಂತ ಅಂದ್ರೆ ಏನು ಅಂದ್ರೆ, ಗುರು ಹೇಳ್ಕೊಡೋದು ಆ ಒಳಗಿಂದ ಆ ನಮ್ಮಲ್ಲಿ ಇರುವಂತ ದೇವತೆಗಳು ಗ್ರಹ ಅದನ್ನ ನಮಗೆ ತಿಳಿಸಬೇಕು. ತಿಳಿಸಿದಾಗ ಏನಾಗತ್ತಂದ್ರೆ ಆ ಒಂದು ಒಂದು ಸ್ಪಾರ್ಕ್ ತರ, ಒಂದು ಜ್ಯೋತಿ ತರ ಅದು ನಮ್ಮಲ್ಲಿ ಜ್ಞಾನ ಫ್ಲಾಶ್ ಆಗತ್ತೆ, ಮಿಂಚತ್ತೆ. ಜ್ಞಾನ ಅಂಬೋದು ಮಿಂಚುವಂತದ್ದು. ಆ ಜ್ಞಾನ ಮಿಂಚಿದಾಗ ಏನಾಗತ್ತೆ ನಮ್ಗೆ, ಜ್ಞಾನ ಮಿಂಚಿದಾಗ ಅಲ್ಲಿ ನಮ್ಮ ಒಳಗೆ ಹೇಳ್ತೀನಿ, ಆ ಜ್ಞಾನ ಮಿಂಚಿದಾಗ ಅಲ್ಲಿ ಕತ್ತಳೆ ಹೋಗತ್ತೆ, ಬೆಳಕು ಇರತ್ತೆ. ಸೊ ಅದರಿಂದ ಆ ಬೆಳಕು ಜಾಸ್ತಿ ಆಗ್ತಾ 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 ಹೋದ್ರೆ ಏನಾಗತ್ತೆ, ಕತ್ತಳೆ ಕಮ್ಮಿ ಆಗ್ತಾ 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 ಬರುತ್ತೆ. ಕತ್ತಳೆ ಎಂಬುದನ್ನು ಅಜ್ಞಾನ ಅಂದ್ರೂ, ದೋಷ ಅಂದ್ರೂ, ದೈತ್ಯರು ಅಂದ್ರೂ ಎಲ್ಲವೂ ಒಂದು. ಜ್ಞಾನ ಅಂದ್ರೂ ಜ್ಞಾನ ಅಂದ್ರೂ ಅಮೃತ ಅಂದ್ರೂ ದೇವತೆಗಳು ಅಂದ್ರೂ ದೇವರು ಅಂದ್ರೂ ಇದು ಒಂದು. ಸೊ ಮೆಲ್ಲ 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 ಕತ್ತಳೆ ಹೋಗಿ ದೀಪ ಬರ್ತಾ 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 ಇದ ನಮ್ಮೊಳಗೆ ಅಂತ ಹೇಳಿದ್ರೆ, ಅಂದ್ರೆ ಜ್ಞಾನದ ಹರಡುವಿಕೆ, ಆ ಜ್ಞಾನದ ತತ ವ್ಯಾಪ್ತತ್ವ ನಮ್ಮಲ್ಲಿ ಬರ್ತಾ ಬರ್ತಾ ಇದ್ರೆ ಅಲ್ಲಿ ನಮ್ಮಲ್ಲಿ ದೇವತೆಗಳು ಬರ್ತಾರ. ದೇವತೆಗಳು ಬಂದ್ರೆ ದೇವರೇ ಬಂದು ಪೂರ್ಣವಾದ ಪ್ರಕಾಶಮಯನಾದ ದೇವರು ಕೂತು ಬಿಟ್ರೆ ಅಲ್ಲಿ ದೇರ್ ಇಸ್ ನೋ ಸ್ಕೋಪ್ ಫಾರ್ ಶೋಕ್. ಅಜ್ಞಾನ ಇರೋದಿಲ್ಲ. ಅಜ್ಞಾನದಿಂದ ಬರುವಂತ ರೋಗ ರುಜಿನಗಳು, ಶೋಕ, ಮೋಹ ಏನೇನು ಇರೋದಿಲ್ಲ. ಅದಕ್ಕೆ ಜ್ಞಾನದ ವಿಸ್ತಾರ, ಜ್ಞಾನದ ವಿಸ್ತಾರ ಏನಾಗತ್ತಂದ್ರೆ ಅದು ಆನಂದಕ್ಕೆ ಕಾರಣ ಆಗತ್ತೆ. ಆವಾಗ ಆನಂದ, ಜ್ಞಾನದಿಂದ ಆನಂದ ಜಾಸ್ತಿ ಆಗತ್ತೆ. ಬಿಕಾಸ್ ಅವನು ಆ ಸ್ವರೂಪದಿಂದ ಇದ್ದಾನಕ್ಕೋಸ್ಕರ ಜ್ಞಾನವೇ ಆನಂದ. ಜ್ಞಾನ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲೆಲ್ಲ ಆನಂದ ಇದೆ. ಅದಕ್ಕೆ ಶತಾನಂದ ಅಂತ ಕರೀತಾರೆ. ಯಾರು ಚತುರ್ಮುಖ ಬ್ರಹ್ಮನನ್ನ
ಶತ ಆನಂದ, ಶತ ಅಂದ್ರೆ ನೂರ ಆನಂದ ಅಂತ ಅರ್ಥ ಅಲ್ಲ, ನೂರು ವರ್ಷದ ಆನಂದ ಅಂತ ಅರ್ಥ ಅಲ್ಲ. ಅವನಲ್ಲಿ ಇರುವಂತ ಆನಂದ ಕಂಪ್ಲೀಟ್ ಅಂತ, ಪರ್ಫೆಕ್ಟ್ ಅಂತ ಅಲ್ಲಿ ಆನಂದವನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಜ್ಞಾನ ಈ ಅವರ ಒಂದು ಜೀವನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ತುಂಬಿದೆ ಜ್ಞಾನ. ಸೊ ಯದ್ ಭೂಮ ತತ್ ಸುಖಂ ಅಂತ ಹೇಳ್ತಾರೆ, ಎಲ್ಲಿ ಪೂರ್ಣವಾದ ಜ್ಞಾನ ಇದೆಯೋ, ಇದು ವೇದವ್ಯಾಸರ ನಿರ್ಣಯ ಮಾಡಿದ್ದು, ಯದ್ ಭೂಮ ತತ್ ಸುಖಂ ಅಂತ ಎಲ್ಲಿ ಪೂರ್ಣವಾದ ಜ್ಞಾನ ಇದೆಯೋ. ಪೂರ್ಣವಾದ ಜ್ಞಾನ ಅಂದ್ರೆ ಭಗವಂತನ ವಿಷಯ ಎಷ್ಟು ತಿಳಿಬೇಕೋ ಅಷ್ಟು ಆ ಜೀವ ತಿಳಿದಾಗ ಅವನ ಆನಂದ ಆಗ್ತಾನೆ, ಅಷ್ಟು ಆನಂದ ಸಿಕ್ಕತ್ತ. ಸೊ ಜ್ಞಾನ ಈಕ್ವಲ್ಸ್ ಆನಂದ ಅಂತ ಆಗುತ್ತೆ. ಅದಕ್ಕೆ ಮದ ಮದ ಅಂಬೋದಿಂದ ಆನಂದ ಅಂಬೋದಾಯ್ತು. ಸರಿ, ಇದು ಮದ ಆಯ್ತು, ಮದ ಅಂದ್ರೆ ಜ್ಞಾನ, ಜ್ಞಾನ ಈಕ್ವಲ್ಸ್ ಆನಂದ ಅಂತ ಆಯ್ತು. ಇಲ್ಲಿ ಏನೋ ಧೀ ಅಂತ, ಮದ ಪ್ಲಸ್ ಧೀ ಅಂತ ಹೇಳಿದ್ರಲ್ಲ, ಅದು ಏನು ಧೀ ಅಂತ ಹೇಳಿದ್ರೆ ಹೇಳ್ತಾರ, ಇಲ್ಲಿ ಮದ ಪ್ಲಸ್ ಧಿ ಬಂದು ಏನಾಗತ್ತೆ, ಮದಿ ಅಂತ ಆಗ್ಬೇಕು. ಮದು ಅಂತ ಯಾಕೆ ಆಯ್ತು ಅಂದ್ರೆ ಅಲ್ಲಿ ಹೇಳ್ತಾರೆ ಮದ ಅರ್ಥ ಆಯ್ತು, ಧೀ ಅಂದ್ರೆ ಅದನ್ನ ಧರಿಸಿದವನು. ಈ ಆನಂದವನ್ನ, ಆನಂದವೇ ದೇವರಿಗೆ ಬಂದಾಗ ಈ ಆನಂದವೇ ಒಂದು ಆಕಾರ ಮೂರ್ತಿಯಾಗಿ, ಜ್ಞಾನ ಆನಂದವೇ ಒಂದು ಆಕಾರ ಮೂರ್ತಿಯಾಗ ಉಳ್ಳವನು, ಅವನಲ್ಲಿ ಭೇದ ಇಲ್ಲ. ಉಳಿದವರಲ್ಲಿ ಇವಾಗ ವಾಯುದೇವರು ಮಧ್ವಾಚಾರ್ಯರು ಅಂತ ಹೇಳ್ತೀವಿ ನಾವು, ಅವರಲ್ಲಿ ಹೇಗೆ ಅಂದ್ರೆ ಅದನ್ನ ಅವರಲ್ಲಿ ಕೊಟ್ಟು ಅದನ್ನ ಒಳಗೆ ಹೊರಗೆ ಧಾರಣೆ ಮಾಡಿದ್ದವನು ದ್ವಿ ಅಂತ ಹೇಳ್ತಾರೆ. ಸೊ ದ್ವಿ ಧರಿಸಿದ್ದವನು ಅಂತ ಹೇಳ್ತಾರೆ. ಸೊ ಮದಿ ಅಂತ ಆಯ್ತಲ್ಲ, ಮದ್ದು ಹೂಕಾರ ಎಲ್ಲಿಂದ ಬಂತು ಅಂದ್ರೆ ಹೇಳಿದ್ರೆ, ಇವನು ಸಾಧಾರಣವಾಗಿ ಎಲ್ಲರೂ ಭೂಮಿದೇವಿ ನಮ್ಮನ್ನ ಧಾರಣೆ ಮಾಡಿದ್ದಾಳೆ ಅಂತ ನಾವು ಹೇಳ್ತೀವಿ, ಶೇಷದೇವರು ಧಾರಣೆ ಮಾಡಿದ್ದಾರೆ ಅಂತ ಹೇಳ್ತೇವೆ. ಸೊ ಈ ತರ ಅಲ್ಲಿ ಹೇಳಿದ್ದ ಸೇಮ್ ಥಿಂಗ್, ಆ ತರ ಒಂದು ಸಾಮಾನ್ಯ ರೀತಿಯಿಂದ, ಸಾಮಾನ್ಯ ಅಲ್ಲ ದೊಡ್ಡ ರೀತಿಯಿಂದ ಧಾರಣೆ ಮಾಡಿದ್ದಾರೆ. ಬಟ್ ಅವ್ರಿಗಿಂತಲೂ ಇವನು ಸ್ವತಂತ್ರ ವಿಲಕ್ಷಣನಾಗಿದ್ದಾನೆ ಅವನು. ಸೊ ಅವನನ್ನ ಉಳಿದ ಜೀವ ಅಂದ್ರೆ ಲಕ್ಷ್ಮಿಯಿಂದಲೇ ಬೇರ್ಪಡಿಸಬೇಕು ಆ ರೀತಿಯಿಂದ ಹೇಳ್ತಾರ. ಇಲ್ಲಿ ಮಧಿ ಎಂಬುದು ಆ ಒಂದು ಜ್ಞಾನ ಆನಂದ ಆಕಾರ ರೂಪಿ ಆ ಧಾರಣೆ ಮಾಡಿರುವಂತ ಅಂದ್ರೆ ಸ್ವತಂತ್ರವಾಗಿ ಧಾರಣೆ ಮಾಡಿರುವಂತ ರೂಪ ಅಂತ ಹೇಳಿ ಅಲ್ಲಿ ಮಧಿ ಎಂಬುದು ಮಧು ಈ ಹೋಗಿ ಉಕಾರ ಈ ಅಂತ ಮೂರನೇದು ಉಕಾರ ಊ ಅಂತ ಊ ಅಂದ್ರೆ ಉಚ್ಚವಾಗಿ ಸ್ಪೆಷಲ್ ಆಗಿರುವಂತದ್ದು ಅಂತ ಅಲ್ಲಿ ಊ ಹಾಕಿದ್ದಾರೆ. ಮಧಿ ಹೋಗಿ ಮಧು ಅಂತಾಯ್ತು ಅಂತ ಇಷ್ಟು ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಜಸ್ಟ್ ಇಟಲ್ ಮಧು ಇದು ನಮ್ಗೆ ಗೊತ್ತಾಗುತ್ತೆ, ನಾವು ಕೇಳಿ ಕೇಳಿ ಗೊತ್ತಾಗಿದೆ ನಮ್ಗೆ. ಮಧು ಅಂದ್ರೆ ಸ್ವೀಟ್ ಆಗಿರೋದು, ಸ್ವೀಟ್ ಆಗಿರೋದು ಆ ಜೇನುತುಪ್ಪವನ್ನ ತಕೊಂಡ್ರೆ ನಮ್ಗೆ ಆನಂದ ಬರುತ್ತೆ ಅಂತ ಮಧು ಅಂದ್ರೆ ಆನಂದ ಇಷ್ಟು ಗೊತ್ತಿದೆ. ಬಟ್ ಅದು ಜ್ಞಾನ ಮೂಲಕವಾಗಿ ಬರ್ತು ಮಧು ಜೇನಿನ ಅಭಿಷೇಕ ದೇವರಿಗೆ ಮಾಡೋವಾಗಲು, ವಾಯುದೇವರಿಗೆ ಮಾಡೋವಾಗ, ಯಾವಾಗ ಮಾಡೋವಾಗ್ಲು ಈ ಒಂದು ಜ್ಞಾನ ತುಂಬಿ ಇರತ್ತ. ಅಲ್ಲಿ ಇರುವಂತ ಭಗವಂತನಲ್ಲಿ ಜ್ಞಾನ ತುಂಬಿ ಇದೆ, ಅದರಿಂದ ಅವನಿಗೆ ಆನಂದ ಪೂರ್ಣ ಆಗಿದ್ದಾನೆ. ಅವನನ್ನ ತಿಳ್ಕೊಂಡ ಈ ವಾಯುದೇವರಿಗೆ ನೀವು ಮಾಡೋವಾಗ, ವಾಯುದೇವರಿಗೆ ನಾವೆಲ್ಲ ಯಾರೋ ಮಾಡ್ತಾ ಇರೋವಾಗ ಈ ಚಿಂತನೆ ಜ್ಞಾನ ಆನಂದದಿಂದ ತುಂಬಿ ಆ ಅದಿನಲ್ಲಿ ಇದ್ದಾನೆ ಅಂತ ಹೀಗೆ ತಿಳ್ಕೊಳ್ಳೋದು. ಸೊ ಈ ಒಂದು ಆನಂದ ಬರುತ್ತೆ. ಸೊ ಈ ಆನಂದ ನಮ್ಗೆ ಇವತ್ತು ನಿನ್ನ ಪೂಜೆ ಮಾಡಿದ್ದೀವಿ, ನಿನ್ನ ಪೂಜೆ ನಿನ್ನೆ ಇವತ್ತು ಪೂಜೆ ಮಾಡಿದಲ್ಲಿ ಏನೋ ಸ್ವಲ್ಪ ಆನಂದ ಬಂತು ನಮಗೆ ಅಂದ್ರೆ ಆ ಆನಂದ ಹೇಗೆ ಬಂತು ಅಂದ್ರೆ ಪೂಜೆ ಮಾಮೂಲಾಗಿ ಮಾಡ್ತಾನೆ ಇರ್ತೀವಿ, ಏನೋ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಆನಂದ ಬರುತ್ತೆ. ಬಟ್ ಸ್ವಲ್ಪ ವಿಷಯಗಳನ್ನ ಸ್ವಲ್ಪ ತಿಳ್ಕೊಂಡು ಯಾವುದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅಲ್ಲಿ ಇರುವಂತ ಪಂಚಭೇದ ಇದನ್ನ ತಿಳ್ಕೊಂಡು ಪೂಜೆ ಮಾಡಿದ್ದಾಗ ಆ ಆನಂದ ಸ್ವಲ್ಪ ಬೇರೆ ರೀತಿಯಿಂದಲೇ ಇರುತ್ತೆ, ಮನಸ್ಸು ಇಡ್ಲಕ್ಕಾಗತ್ತೆ. ನೆಕ್ಸ್ಟ್ ಇಯರ್ ಪೂಜೆ ಮಾಡುವಾಗ ಮನಸ್ಸಿಟ್ಟು ಪೂಜೆ ಮಾಡಕ್ಕಾಗತ್ತೆ. ಸೊ ಜ್ಞಾನದಿಂದಲೇ ಅದು ಆನಂದ ಬರುತ್ತೆ. ಸೊ ಮಧು ಎಂಬುದು ಇಷ್ಟು ಅರ್ಥವನ್ನ ಆಚಾರ್ಯರು ಕೊಟ್ಟಿದ್ದಾರೆ. ಇವಾಗ ನಾವು ಅದು ಉಳಿದದನ್ನ ಕಂಟಿನ್ಯೂ ಮಾಡೋಣ.